ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ತನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ನನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತೀ. ನನ್ನನ್ನು ಪರೀಕ್ಷಿಸಿ ಸಂಪೂರ್ಣ ತಿಳ್ಕೊಂಡಿದ್ದೀ, ತನ್ನ ಆಲೋಚನೆ ಎಲ್ಲ ಬಲ್ಲವನಾಗಿರುತ್ತಿ.
ಇರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ 7 ಉಪದ್ರವಗಳು ಹಾಗೂ ದುಷ್ಟರು, ಭಾಗ 4. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಕೊನೆಯ 7 ಉಪದ್ರವಗಳು ಹಾಗೂ ದುಷ್ಟರು ಅನ್ನುವಂತಹ ಶೀರ್ಷಿಕೆಯ ಅಡಿಯಲ್ಲಿ ನಾವು ಈಗಾಗಲೇ ಅನೇಕ ವಿಚಾರಗಳನ್ನು ಕಲಿತುಕೊಂಡು ಬರುವವರಾಗಿದ್ದೇವೆ. ವಿಶೇಷವಾಗಿ ಕಳೆದ ಸಂಚಿಕೆಯಲ್ಲಿ ದೇವರ ಉಗ್ರ ಕೋಪವೆಂಬತಕ್ಕಂತಹ ಉಪದ್ರವಗಳು ಯಾರೆಲ್ಲ ಮೃಗದ ಗುರುತನ್ನು ಹಾಕಿಸಿಕೊಂಡಿರ್ತಕ್ಕಂಥವರಾಗಿದ್ದಾರೋ ಅವರ ಮೇಲೆ ಸುರಿಸಲ್ಪಡ್ತಕ್ಕಂಥದ್ದಾಗಿದೆ. ಇಂತಹ ಸಮಯದಲ್ಲಿ ರಾಷ್ಟ್ರಗಳಲ್ಲಿ ಒಂದು ದೊಡ್ಡ ಸಂಘರ್ಷ ಉಂಟಾಗ್ತಕ್ಕಂಥದ್ದಾಗಿದೆ. ಸಮಸ್ತ ಲೋಕವೇ ಒಂದು ನಾಶನದಲ್ಲಿ ತೊಡಗಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ದೇವರು ಕರುಣೆ ಉಳ್ಳವನು, ನೀತಿವಂತನು. ದೇವರು ನ್ಯಾಯವಂತನಾಗಿರುವುದರಿಂದ ತನ್ನ ಮಕ್ಕಳ ಮೇಲೆ ಕೆಲವೊಂದು ಸಮಯಗಳ ಕಾಲ ಆತನು ತನ್ನ ಕರುಣೆಯನ್ನು, ತನ್ನ ನೀತಿಯನ್ನು, ತನ್ನ ನ್ಯಾಯವನ್ನು ತೋರಿಸುವಂತವನಾಗಿದ್ದಾನೆ. ಆದರೆ ದೇವರ ನ್ಯಾಯ ತೀರ್ಪು ಖಂಡಿತವಾಗಿಯೂ ಸಹ ದುಷ್ಟರ ಮೇಲೆ ಬರತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರವನ್ನು ಈ ದಿನದಲ್ಲಿ ನಾವು ಮುಂದುವರೆದು ನೋಡುವಂಥವರಾಗಿದ್ದೇವೆ. ಹೇಗೆ ದೇವರ ನ್ಯಾಯ ತೀರ್ಪು ದುಷ್ಟರ ಮೇಲೆ ನಿಶ್ಚಯವಾಗಿ ಬರತಕ್ಕಂಥದ್ದಾಗಿದೆ ಅನ್ನುವಂತಹ ಸತ್ಯವನ್ನು ನಾವು ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ನಾವು ಇರುವಂಥ ಸ್ಥಳದಲ್ಲಿಯೇ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಸಮಾಧಾನದ ಪ್ರಭು, ಆಲೋಚನಾಕರ್ತನು. ಒಬ್ಬನೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕು ಎನ್ನುವಂತಹ ಉದ್ದೇಶಕ್ಕೋಸ್ಕರ ನಿನ್ನ ಕರುಣೆಯನ್ನು, ನಿನ್ನ ಕೃಪೆಯನ್ನು ನೀನು ತೋರಿಸುವಂತಹ ದೇವರಾಗಿದ್ದೀಯೇ ಸ್ವಾಮಿ. ಆದರೆ ನಿನ್ನ ಕರುಣೆಯನ್ನು, ನಿನ್ನ ಪ್ರೀತಿಯನ್ನು, ನಿನ್ನ ಕೃಪೆಯನ್ನು ಅರಿತುಕೊಳ್ತಕ್ಕಂಥ ಮಕ್ಕಳ ಹೃದಯದಲ್ಲಿ ನೀನು ಮಾತನಾಡು. ಈ 7 ಉಪದ್ರವ ಈ ಲೋಕದ ಮೇಲೆ ಬರುವುದಕ್ಕಿಂತ ಮೊದಲು ನಿನ್ನ ಪ್ರೀತಿಯನ್ನು ಅರಿತುಕೊಳ್ಳುವ ಹಾಗೆ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅಪ್ಪ, ವಿಶೇಷವಾಗಿ ಸ್ವಾಮಿ ಜೀವಿಸ್ತಕ್ಕಂಥ ಕಾಲಘಟ್ಟ, ಕೊನೆಯ ಕಾಲಘಟ್ಟ, ಈ ಒಂದು ಕಾಲಘಟ್ಟದಲ್ಲಿ ನಾವು ಮನ ತಿರುಗಬೇಕು ಅನ್ನುವಂತಹ ಮನಸ್ಥಿತಿಯನ್ನು ಮನುಷ್ಯರ ಜೀವಿತದಲ್ಲಿ ನೀನು ಉಂಟು ಮಾಡು ಸ್ವಾಮಿ. ಅಪ್ಪ, ನಮ್ಮ ಎಲ್ಲ ಗುಣಗಳನ್ನು ನೀನು ಬದಲಾಯಿಸಿ ನಿನಗೆ ಮೆಚ್ಚುಗೆ ಆದಂಥ ಗುಣಗಳನ್ನು ಈ ಲೋಕದಲ್ಲಿ ಪ್ರತಿಬಿಂಬಿಸಿ ಜೀವಿಸುವಾಗೆ ನಿನ್ನ ಆತ್ಮನ ಮುಖಾಂತರವಾಗಿ ತುಂಬಿಸು. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಈ ಸಂದೇಶ ಆಶೀರ್ವಾದದಾಯಕವಾಗಿದ್ದು ದೇವರು ನಿಜವಾಗಿಯೂ ಸಹ ದುಷ್ಟರಿಗೆ ನ್ಯಾಯ ತೀರಿಸುವಂತವನಾಗಿದ್ದಾನೆ ಅನ್ನುವಂತಹ ಸತ್ಯವನ್ನು ಅರಿತುಕೊಂಡು ನೀತಿವಂತರಾಗಿ ಈ ಲೋಕದಲ್ಲಿ ಮನ ತಿರುಗಿ ಜೀವಿಸಲು ಸಹಾಯ ಮಾಡುವುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ನ್ಯಾಯ ತೀರ್ಪು ಖಂಡಿತವಾಗಿಯೂ ಸಹ ದುಷ್ಟರ ಮೇಲೆ ಬರುವಂಥದ್ದಾಗಿದೆ. ದೇವರು ಎಷ್ಟೋ ಪ್ರೀತಿ ಅನ್ನು ಈ ಲೋಕದ ಮೇಲೆ ತೋರಿಸಿದ್ದಾನೆ. ದೇವರು ಎಷ್ಟೊಂದು ಪ್ರೀತಿ ಸ್ವರೂಪಿ ಅಂದರೆ ಪಾಪಿಗಳನ್ನು ನಾಶ ಮಾಡುವುದು ಆತನಿಗೆ ಇರ್ತಕ್ಕಂತಹ ಗುಣಗಳಲ್ಲಿ, ಅವರ ಸ್ವಭಾವಗಳಲ್ಲಿ ಅತಿ ಮುಖ್ಯವಾದಂಥ ವಿಚಾರ ಪ್ರೀತಿ. ಇಂಥ ಪ್ರೀತಿಯುಳ್ಳ ದೇವರು ಪಾಪಿಗಳನ್ನು ಆತನು ನಾಶ ಮಾಡುವುದಿಲ್ಲ, ಯಾಕೆಂದರೆ ಅವನ ಗುಣ ಸ್ವಭಾವವೇ ಪ್ರೀತಿ. ಅದಕ್ಕೆ ವಿರುದ್ಧವಾಗಿ ದೇವರು ಹೋಗುವುದಿಲ್ಲ ಎಂಬುದಾಗಿ ಅನೇಕ ಜನರು ಇವತ್ತಿನ ದಿನದಲ್ಲಿ ತಿಳಿದುಕೊಂಡಿರುವವರಾಗಿದ್ದಾರೆ. ಮನುಷ್ಯರು ತಮ್ಮ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಅಭಿಪ್ರಾಯಕ್ಕೆ ಬರುವಂಥವರಾಗಿದ್ದಾರೆ. ಈ ವಿಷಯವಾಗಿ ಕೀರ್ತನೆಗಾರನಾದಂತಹ ಆಸಾಫನು ತನ್ನ 50 ಕೀರ್ತನೆ 21 ವಚನದಲ್ಲಿ ಈ ರೀತಿಯಾಗಿ ತಿಳಿಸುವಂಥವನಾಗಿದ್ದಾನೆ. ಜನರು ದೇವರನ್ನು ನಮ್ಮಂಥವನೆಂದು ನೆನೆಸಿಕೊಳ್ಳುತ್ತಾರೆಂದು ಅನೇಕರು ಹೇಳುವಂಥವರಾಗಿದ್ದಾರೆ ಎಂಬುದಾಗಿ ಬರೆಯುವಂಥವನಾಗಿದ್ದಾನೆ. ಆದರೆ ಪ್ರಿಯ ಕೇಳುಗರೆ, ನಾವು ತಿಳಿದುಕೊಳ್ಳಬೇಕಾದಂತಹ ಅತಿ ಮುಖ್ಯವಾದಂಥ ವಿಚಾರವೇನೆಂದರೆ ದೇವರು ಮನುಷ್ಯನ ರೀತಿ ಅಲ್ಲ. ಮನುಷ್ಯರಾಗಿರ್ತಕ್ಕಂಥ ನಾವು ಮುಖವನ್ನು ನೋಡುವಂಥವರಾಗಿದ್ದೇವೆ, ಆದರೆ ದೇವರು ನಮ್ಮ ಹೃದಯದ ಅಂತರಾಳವನ್ನು ಪರೀಕ್ಷಿಸಿ ನೋಡುವಂಥವನಾಗಿದ್ದಾನೆ. ಮನುಷ್ಯರಾಗಿರ್ತಕ್ಕಂಥ ನಾವು ಅನೇಕ ಸಂದರ್ಭದಲ್ಲಿ ತಾರತಮ್ಯವನ್ನು ಎಸಗುವಂಥವರಾಗಿದ್ದೇವೆ. ಯಾರಿಗಾದರೂ ಒಂದು ನ್ಯಾಯವನ್ನು ತೀರಿಸಬೇಕು, ಒಂದು ತೀರ್ಪನ್ನು ಮಾಡಬೇಕಂದರೆ ನಾವು ಮುಖವನ್ನು ನೋಡತಕ್ಕಂಥವರಾಗಿದ್ದೇವೆ, ನಾವು ಸಂಬಂಧವನ್ನು ನೋಡತಕ್ಕಂಥವರಾಗಿದ್ದೇವೆ. ಇವನು ನನ್ನ ತಮ್ಮನು, ಇವನು ನನ್ನ ಅಣ್ಣನು, ಅಥವಾ ಇವಳು ನನ್ನ ಸಹೋದರಿ, ಅಥವಾ ನನ್ನ ಕುಟುಂಬಸ್ಥರು, ನನ್ನ ಸಂಬಂಧಿಕರು, ಅಥವಾ ನನ್ನ ಸ್ನೇಹಿತರು, ಅಥವಾ ನನಗೆ ತಿಳಿದವರು, ಬಂಧು ಬಾಂಧವರು ಎಂಬುದಾಗಿ ನಾವು ಆ ಒಂದು ಆಧಾರದ ಮೇಲೆ ತೀರ್ಪನ್ನು ಕೊಡಲಿಕ್ಕೆ ಹೋಗ್ತಕ್ಕಂಥವರಾಗಿದ್ದೇವೆ. ನಾವು ಕೆಲವೊಂದು ಸರಿ ಅವರು ತಪ್ಪುಗಳಿದ್ದಾಗಲೂ ಸಹ ನಮ್ಮ ಸಂಬಂಧದ ನಿಮಿತ್ತವಾಗಿ, ನಮಗೆ ಅವರು ಗೊತ್ತು ಎನ್ನುವಂತಹ ನಿಮಿತ್ತವಾಗಿ ಆ ಒಂದು ತಪ್ಪನ್ನು ಸಮರ್ಥಿಸಿ ಕೊಡಬೇಕಾದಂತಹ ದಂಡನೆಯನ್ನು ಕೊಡದೆ ನಾವು ಅವರನ್ನು ಮರೆಮಾಚುವಂಥವರಾಗಿದ್ದೇವೆ. ಆದರೆ ಪ್ರಿಯ ಕೇಳುಗರೆ, ದೇವರು ಆ ರೀತಿಯಾಗಿ ತಾರತಮ್ಯವನ್ನು ಮಾಡುವುದಿಲ್ಲ. ಆತನು ಎಲ್ಲರಿಗೂ ಸಹ ಸರಿಯಾದ ರೀತಿಯಲ್ಲಿಯೇ ನ್ಯಾಯ ತೀರ್ಪನ್ನು ಮಾಡುವಂಥವನಾಗಿದ್ದಾನೆ. ಅದಕ್ಕೋಸ್ಕರವೇ ನಾವು ಪ್ರಕಟಣೆ ಪುಸ್ತಕದಲ್ಲಿ 22:12 ಓದುವುದಾದರೆ, ಹೀಗೋ ಬೇಗನೆ ಬರತಕ್ಕಂಥವನಾಗಿದ್ದೇನೆ, ನಾನು ಪ್ರತಿಯೊಬ್ಬೊಬ್ಬನಿಗೆ ಅವನವನ ನಡತೆಗೆ ಪ್ರಕಾರ ಕೊಡತಕ್ಕಂಥ ಪ್ರತಿಫಲ ನನ್ನ ಕೈಯಲ್ಲಿದೆ ಎಂಬುದಾಗಿ ದೇವರು ತಿಳಿಸುವಂಥವನಾಗಿದ್ದಾನೆ. ಹಾಗಾಗಿ ದೇವರು ಮನುಷ್ಯನ ರೀತಿಯಲ್ಲ. ಹೌದು, ದೇವರು ಪ್ರೀತಿ ಸ್ವರೂಪಿ, ನಮ್ಮನ್ನು ಬಹಳವಾಗಿ ಪ್ರೀತಿಸ್ತಕ್ಕಂಥವನಾಗಿದ್ದಾನೆ. ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆನ್ನುವುದೇ ಆತನ ಉದ್ದೇಶವಾಗಿದೆ. ಅದಕ್ಕೋಸ್ಕರ ಅವನು ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುವಂಥವರಾಗಿದ್ದೇವೆ. ಆದರೆ ಆತನ ಪ್ರೀತಿಗೆ ಒಂದು ಹೆಲ್ಲೆ ಇದೆ. ಪ್ರಿಯ ಕೇಳುಗರೆ, ನಾವು ಮತ್ತೆ ಮತ್ತೆ ಮಾಡಿದ ತಪ್ಪನ್ನು ಮತ್ತೆ ಮಾಡಿಕೊಂಡು ಮನ ತಿರುಗದೆ ಆತನ ಪ್ರೀತಿಯನ್ನು ಅರಿತುಕೊಳ್ಳದೆ ನಾವು ಹೋದಾಗ ಆತನು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನನ್ನು ನಾವು ರೇಗಿಸುವಂಥವರಾಗಿದ್ದೇವೆ, ಆತನನ್ನು ಕೋಪಕ್ಕೆ ಒಳಪಡಿಸುವಂಥವರಾಗಿದ್ದೇವೆ. ಆತನ ಪ್ರೀತಿಯನ್ನು ಅರಿತುಕೊಳ್ಳದೆ ನಾವು ಹೋದಾಗ ಆತನು ತನ್ನ ಉಗ್ರ ಕೋಪವನ್ನು ನಮ್ಮ ಮೇಲೆ ಬರಮಾಡುವಂಥವನಾಗಿದ್ದಾನೆ, ದುಷ್ಟರನ್ನು ನಾಶ ಮಾಡುವಂಥವನಾಗಿದ್ದಾನೆ. ಆದರೆ ದೇವರಿಗೆ ದುಷ್ಟರು ನಾಶವಾಗುವುದು ಇಷ್ಟ ಇಲ್ಲ, ಅದರಲ್ಲಿ ಆತನು ಸಂತೋಷ ಪಡುವುದಿಲ್ಲ. ಆದರೆ ಎಲ್ಲರೂ ಮನ ತಿರುಗಬೇಕೆನ್ನುವುದೇ ಆತನ ಉದ್ದೇಶ. ಆತನ ಪ್ರೀತಿಯನ್ನು ಅರಿತುಕೊಂಡಂತಹ ಜನಗಳು ಖಂಡಿತವಾಗಿಯೂ ಮನ ತಿರುಗತಕ್ಕಂಥವರಾಗಿದ್ದಾರೆ. ಆದರೆ ಆತನ ಪ್ರೀತಿಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಾತ್ಸಾರ ಮಾಡಿದಂತಹ ವ್ಯಕ್ತಿಗಳು ನಾಶನಕ್ಕೆ ಹೋಗ್ತಕ್ಕಂಥವರಾಗಿದ್ದಾರೆ. ನಾವು ಈ ಕೊನೆಯ ಕಾಲದಲ್ಲಿ ಆತನು ನಮ್ಮನ್ನು ಪ್ರೀತಿಸ್ತಕ್ಕಂಥವನಾಗಿದ್ದಾನೆ, ಆತನ ಪ್ರೀತಿಯನ್ನು ನೀವು ಅರಿತುಕೊಂಡಿದ್ದೀರಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯ ಕೇಳುಗರೆ. ಯಾಕೆಂದರೆ ಆತನು ತನ್ನ ಒಬ್ಬನೇ ಮಗನನ್ನು ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಅರ್ಪಿಸಿಕೊಟ್ಟನು. ಯಾಕೆಂದರೆ ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ, ನಮ್ಮನ್ನು ಪರಲೋಕ ರಾಜ್ಯಕ್ಕೆ ನಡೆಸುವುದಕ್ಕೋಸ್ಕರ. ಆತನು ನ್ಯಾಯ ತೀರ್ಪು ಮಾಡುವುದಕ್ಕೋಸ್ಕರ ಈ ಲೋಕಕ್ಕೆ ಬರಲಿಲ್ಲ, ಆತನು ನಮ್ಮನ್ನು ರಕ್ಷಿಸಲಿಕ್ಕೋಸ್ಕರ ಬಂದನು. ಆದರೆ ನಾವು ಆತನ ಪ್ರೀತಿಯನ್ನು ಅರಿತುಕೊಳ್ಳದೆ ಹೋದ ನಿಮಿತ್ತವಾಗಿ ಅನೇಕ ಸಂದರ್ಭದಲ್ಲಿ ಆತನನ್ನು ಬಿಟ್ಟು ದೂರ ಹೋಗ್ತಕ್ಕಂಥವರಾಗಿದ್ದೇವೆ. ತಪ್ಪಿಯೋದ ಮಗನ ಆ ಒಂದು ಸಾಮ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಅಪ್ಪನ ಪ್ರೀತಿಯನ್ನು ಮಗನು ಸರಿಯಾದ ರೀತಿಯಲ್ಲಿ ಅರಿತುಕೊಳ್ಳದೆ ತನ್ನ ಸ್ವಾರ್ಥದಿಂದ ನಡೆದು ತಂದೆಯ ಪ್ರೀತಿಯನ್ನು ತ್ಯಜಿಸಿ ತನಗೆ ಏನು ಬೇಕೋ ಅದನ್ನು ತೆಗೆದುಕೊಂಡು ಸ್ವಾರ್ಥದಿಂದ ಜೀವಿಸಲು ಹೋಗುವಂಥವನಾಗಿದ್ದಾನೆ. ಇವತ್ತಿನ ದಿನದಲ್ಲಿ ಎಷ್ಟೋ ಜನಗಳು ಆ ರೀತಿಯಾಗಿ ಜೀವಿಸುವಂಥವರಾಗಿದ್ದಾರೆ. ಕ್ರಿಸ್ತನ ತ್ಯಾಗವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ತಾವು ಹೇಗೆ ಬೇಕು ಹಾಗೆ ಜೀವಿಸಲು ಹೋಗುವಂಥವರಾಗಿದ್ದಾರೆ. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ದೇವರ ವಾಕ್ಯ ಬಹಳ ಸುಂದರವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಜ್ಞಾನೋಕ್ತಿ 14:12 ಓದುವುದಾದರೆ, ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಅದು ಕಟ್ಟೆ ಕಡೆಗೆ ಮರಣ ಮಾರ್ಗವೇ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಇವತ್ತು ಅನೇಕರು ತಮ್ಮ ತಮ್ಮ ದಾರಿಯನ್ನು ಹಿಡಿದುಕೊಂಡು ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ಅದು ನಿತ್ಯ ಜೀವಕ್ಕೆ ನಡೆಸುವುದಿಲ್ಲ, ಅದು ಇಕ್ಕಟ್ಟಾದಂತಹ ಒಂದು ಕಷ್ಟವಾದಂಥ ದಾರಿಯಲ್ಲಿ ಹೋಗ್ತಕ್ಕಂಥದ್ದಾಗಿದೆ. ಅವರು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ದೇವರ ಚಿತ್ತಕ್ಕೆ ವಿರುದ್ಧವಾಗಿರುವುದರಿಂದ ಅದು ಕಟ್ಟ ಕಡೆಗೆ ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಅವರು ಪಾಪದ ಮಾರ್ಗವನ್ನು ಆಯ್ದುಕೊಳ್ಳುವುದರಿಂದ ಪಾಪದ ಸಂಬಳ ಮರಣವಾಗಿದೆ, ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಇವತ್ತಿನ ದಿನದಲ್ಲಿ ತಾವು ಸ್ವಾರ್ಥದಿಂದಲೂ ತಮಗೆ ಹೇಗೆ ಬೇಕೋ ಹಾಗೆ ಜೀವಿಸುವುದರ ಮೂಲಕವಾಗಿ ಅವರು ತೆಗೆದುಕೊಳ್ತಕ್ಕಂತಹ ಒಂದು ನಿರ್ಧಾರ ಅವರನ್ನು ಮರಣಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಅವರು ಅನೇಕ ಸಂದರ್ಭದಲ್ಲಿ ಲೌಕಿಕವಾದ ರೀತಿಯಲ್ಲಿ ಅಗಲವಾದಂಥ ಮಾರ್ಗವನ್ನು ಆಯ್ದುಕೊಳ್ಳುವಂಥವರಾಗಿದ್ದಾರೆ. ಆದರೆ ಅಗಲವಾದಂಥ ಮಾರ್ಗ ಅದು ನಾಶನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ಮರೆತು ಬಿಡ್ತಕ್ಕಂಥವರಾಗಿದ್ದಾರೆ. ಅನೇಕರು ಕ್ರಿಸ್ತನ ನಿಮಿತ್ತವಾಗಿ ನನಗೆ ಏನೇ ಬಂದರೂ ಸಹ ನಾನು ಅದನ್ನು ತಾಳಿಕೊಳ್ತಕ್ಕಂಥವನಾಗಿದ್ದಾನೆ, ಆತನ ಪ್ರೀತಿಯ ಮುಂದೆ ನನಗೆ ಬರ್ತಕ್ಕಂಥ ಈ ಪಾಡುಗಳು ಕಷ್ಟಗಳು ಏನೇನೂ ಅಲ್ಲ ಎಂಬುದಾಗಿ ಇಕ್ಕಟ್ಟಾದಂತಹ ಮಾರ್ಗವನ್ನು ಆಯ್ದುಕೊಳ್ಳುವಂಥವರು ಅದು ನಿತ್ಯ ಜೀವಕ್ಕೆ ನಡೆಸ್ತಕ್ಕಂಥದ್ದಾಗಿದೆ. ಈ ಲೋಕದಲ್ಲಿ ಕ್ರಿಸ್ತನನ್ನು ಅಂಗೀಕರಿಸಿಕೊಳ್ಳಬೇಕಾದರೆ ಅನೇಕ ಕಷ್ಟಗಳು ಸಮಸ್ಯೆಗಳು ಬರ್ತಕ್ಕಂಥದ್ದಾಗಿದೆ. ಸೈತಾನ ಅನೇಕ ರೀತಿಯಲ್ಲಿ ಶೋಧಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಅದನ್ನೆಲ್ಲ ಜಯ ಹೊಂದಿದರೆ ಆ ಬಾಡದ ಜಯಮಾಲೆಯನ್ನು ಆತನ ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ಸರಿಯಾಗಿ ನ್ಯಾಯ ತೀರ್ಪನ್ನು ಮಾಡ್ತಕ್ಕಂಥವನಾಗಿದ್ದಾನೆ. ಅವನು ಯಾವುದೇ ರೀತಿಯಲ್ಲಿ ತಾರತಮ್ಯವನ್ನು ಮಾಡುವುದಿಲ್ಲ. ನಾವು ಮಾಡಿದಂಥ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ವಿಚಾರಣೆಯನ್ನು ಮಾಡಿ ಆತನು ತೀರ್ಪನ್ನು ಕೊಡುವಂಥವನಾಗಿದ್ದಾನೆ. ಮನುಷ್ಯನ ರೀತಿಯಲ್ಲಿ ದೇವರಲ್ಲ ಪ್ರಿಯ ಕೇಳುಗರೆ, ನಮ್ಮ ರೀತಿಯಲ್ಲಿ ಆತನು ಚಿಂತಿಸುವುದಿಲ್ಲ. ಆತನು ಪ್ರೀತಿ ಸ್ವರೂಪಿ, ಆತನು ನೀತಿವಂತನು, ಕರುಣೆ ಉಳ್ಳವನು, ಸರಿಯಾಗಿ ನ್ಯಾಯವನ್ನು ಮಾಡುವಾತನಾಗಿದ್ದಾನೆ. ದೇಶದ ಕಾನೂನು ಕಟ್ಟಳೆಗಳನ್ನು ಮೀರಿದವರಿಗೆ ಎಂತಹ ಶಿಕ್ಷೆ ಕೊಡಬೇಕೆಂಬುದನ್ನು ಅಪರಾಧಿಗಳೇ ನಿರ್ಧರಿಸಲು ಸಾಧ್ಯವಿಲ್ಲ. ಆದರೆ ದೇವರೊಬ್ಬನಿದ್ದಾನೆ, ಆತನು ನಿರ್ಧರಿಸತಕ್ಕಂಥವನಾಗಿದ್ದಾನೆ. ನಾನು ಮಾಡಿದ ತಪ್ಪಿಗೆ ನಾನು ಯಾವ ಶಿಕ್ಷೆಯನ್ನು ಪಡೆದುಕೊಳ್ಳಬೇಕೆಂಬುದಾಗಿ ನಾನು ನಿರ್ಧರಿಸಲು ಸಾಧ್ಯವಿಲ್ಲ. ನಾನು ಮಾಡಿದಂಥ ತಪ್ಪಿಗೆ ನನ್ನ ದೇಶದ ಕಾನೂನಿದೆ. ಆ ಕಾನೂನು ಏನು ಹೇಳ್ತಕ್ಕಂಥದ್ದಾಗಿದೆ, ಆ ಕಾನೂನಿನ ರೀತಿಯಲ್ಲಿ ನ್ಯಾಯಾಧೀಶರು ನಮಗೆ ದಂಡನೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಅದೇ ರೀತಿಯಾಗಿ ನಾವು ಮಾಡಿದಂಥ ತಪ್ಪಿಗೆ ಪರಲೋಕದಲ್ಲಿ ದೇವರ ಆಜ್ಞೆ ಇದೆ. ಆ ಆಜ್ಞೆಯ ಮೂಲಕವಾಗಿ ನೀತಿವಂತನು, ನ್ಯಾಯವಂತನಾಗಿರ್ತಕ್ಕಂಥ ದೇವರು ಸರಿಯಾಗಿ ದಂಡನೆಯನ್ನು ಕೊಡ್ತಕ್ಕಂಥವನಾಗಿದ್ದಾನೆ. ನಾನು ಮಾಡಿದಂಥ ತಪ್ಪಿಗೆ ನಾನೇ ದಂಡನೆಯನ್ನು ಆಯ್ಕೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ನಮ್ಮಲ್ಲಿರುವುದೆಲ್ಲವೂ ದೇವರ ಕೃಪೆಯಿಂದಲೇ ನಮಗೆ ಕೊಡಲ್ಪಟ್ಟಿದೆ ಎನ್ನುವುದನ್ನು ನಾವು ಅನೇಕ ಸಂದರ್ಭದಲ್ಲಿ ಮರೆತು ಬಿಟ್ಟಿರ್ತಕ್ಕಂಥವರಾಗಿದ್ದೇವೆ. ನಾವು ಏನೂ ಅಲ್ಲ ಪ್ರಿಯ ಕೇಳುಗರೆ, ನಾವು ಯಾವುದಕ್ಕೂ ಬೇಡದಂತಹ ಮಣ್ಣು ಧೂಳಾಗಿರ್ತಕ್ಕಂತಹ ಮನುಷ್ಯರು, ನನ್ನದು ಅಂತ ಹೇಳಿಕೊಳ್ಳಲು ಈ ಲೋಕದಲ್ಲಿ ಏನೂ ಇಲ್ಲ. ದೇವರು ಹೇಳ್ತಕ್ಕಂಥವನಾಗಿದ್ದಾನೆ, ಚಿನ್ನ ಬೆಳ್ಳಿ ಬಂಗಾರವೆಲ್ಲ ನನ್ನದು ಎಂಬುದಾಗಿ ಅಗಾಯ ಪುಸ್ತಕದಲ್ಲಿ ದೇವರು ಬರೀತಕ್ಕಂಥವನಾಗಿದ್ದಾನೆ. ಹಾಗಾಗಿ ನಾವು ಈ ಲೋಕದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ ಅಂದರೆ ಅದು ದೇವರ ಕೃಪೆಯಿಂದಲೇ ಮಾತ್ರ. ನಾವು ಏನೆಲ್ಲ ಈ ಲೋಕದಲ್ಲಿ ಅನುಭವಿಸ್ತಕ್ಕಂಥವರಾಗಿದ್ದೇವೆ ಅದೆಲ್ಲದೂ ಆತನ ಕೃಪೆಯಿಂದ ಅಷ್ಟೇ ನಮಗೆ ಕೊಡಲ್ಪಟ್ಟಿದೆ ಎನ್ನುವುದನ್ನು ನಾವು ಹಿಂದಿಗೂ ಸಹ ಮರೆತು ಬಿಡಬಾರದು. ಆತನ ಕೃಪೆಯಿಂದ ಮಾತ್ರ ಈ ಲೋಕದಲ್ಲಿ ನಾವು ಜೀವಿಸ್ತಕ್ಕಂಥವನಾಗಿದ್ದೇವೆ. ಆತನ ಕೃಪೆಯನ್ನು ನಮಗೆ ಪ್ರತಿನಿತ್ಯ ಹೊಸದಾಗಿ ಕೊಡುವಂತನಾಗಿದ್ದಾನೆ. ಯಾಕೆಂದರೆ ನಾವು ಆತನ ದ್ರಾಕ್ಷಿ ತೋಟದಲ್ಲಿ ಉತ್ತಮ ಫಲಗಳನ್ನು ನೀಡಿ ಆತನ ರೀತಿಯಲ್ಲಿ ಜೀವಿಸಲಿಕ್ಕೋಸ್ಕರ. ಆದರೆ ಇವತ್ತಿನ ದಿನದಲ್ಲಿ ಇದು ನಾನು ಮಾಡಿದೆ, ಇದು ನನ್ನಿಂದ ಎಂಬುದಾಗಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ತಕ್ಕಂಥವರಾಗಿದ್ದೇವೆ. ಆದರೆ ಅಹಂಕಾರಕ್ಕೂ ಮೊದಲು ಅದು ನಾಶನಕ್ಕೆ ನಡೆಸತಕ್ಕಂಥದ್ದಾಗಿದೆ ಎಂಬುದನ್ನು ನಾವು ಅನೇಕ ಸಂದರ್ಭದಲ್ಲಿ ಮರೆತು ಬಿಡ್ತಕ್ಕಂಥವರಾಗಿದ್ದೇವೆ. ಹೇಗೆ ನೆಬೂಕದ್ನೆಜ್ಜರ್ ರಾಜನನು ಇದು ನಾನು ಕಟ್ಟಿದಂಥ ಬಾಬಿಲೋನ್ ಎಂಬುದಾಗಿ ಹೇಳುವಾಗ ಆ ರಾತ್ರಿಯಲ್ಲಿ ದೇವರು ಬಂದು ಅವನನ್ನು ಒಡೆದನು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಆತನು ಪ್ರಾಣಿಯ ರೀತಿಯಲ್ಲಿ ಹುಲ್ಲನ್ನು ಮೇಯಲು ಸಮಾನನಾದನು ಎಂಬುದಾಗಿ ನಮ್ಮನ್ನು ನಾವು ಎಂದಿಗೂ ಸಹ ಹೆಚ್ಚಿಸಿಕೊಳ್ಳಬಾರದು. ಯಾಕೆಂದರೆ ನಮಗೆ ದೇವರು ಎಲ್ಲವನ್ನು ಕೊಟ್ಟಿರುವುದು ಆತನ ಕೃಪೆಯಿಂದಲೇ ಎನ್ನುವುದನ್ನು ನಾವು ಎಂದಿಗೂ ಮರೆಯಬಾರದು. ಅಂತಹ ದೇವರ ವಿರುದ್ಧವಾಗಿ ಪಾಪದ ತೀವ್ರತೆಯ ಸ್ವಭಾವವನ್ನು ನಾವು ತಿಳಿದುಕೊಳ್ಳಲಾಗುವುದಿಲ್ಲ. ಎಲ್ಲವನ್ನು ಕೊಡ್ತಕ್ಕಂಥ ದೇವರು, ಪ್ರೀತಿಯನ್ನು ತೋರಿಸಿರ್ತಕ್ಕಂಥ ದೇವರು ಒಂದು ಕಾಲಘಟ್ಟ ಬರುವಾಗ, ಆ ನ್ಯಾಯ ವಿಚಾರಣೆ ಮುಗಿಯುವಾಗ ಯಾವ ರೀತಿಯಲ್ಲಿ ಆತನು ತನ್ನ ಉಗ್ರವಾದಂಥ ಕೋಪವನ್ನು ತೋರಿಸ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. ಪ್ರೀತಿಯುಳ್ಳಂಥ ದೇವರು ದಹಿಸುವ ಅಗ್ನಿಯನ್ನು ದುಷ್ಟರ ಮೇಲೆ ಸುರಿಸುವಾಗ ಅದನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಪ್ರಿಯ ಕೇಳುಗರೆ, ಆತನ ಸ್ವಭಾವ ಅರ್ಥ ಮಾಡಿಕೊಳ್ಳಲು ಅಸಾಧ್ಯವಾಗಿರತಕ್ಕಂಥದ್ದಾಗಿದೆ. ದೇವರು ನಮ್ಮ ತಂದೆಯಂತಿರುವಂತೆ ನೈತಿಕವಾದಂತಹ ಅಧಿಪತಿಯೂ ಆಗಿದ್ದಾನೆ. ಆಜ್ಞೆಗಳನ್ನು ಕೊಟ್ಟವನು ಸಹ ಆತನೇ, ಕಾನೂನುಗಳನ್ನು ರೂಪಿಸಿದ ಆತನು ಆತನೇ, ಹಾಗೂ ಜಾರಿಗೆ ತರುವಾತನು ಸಹ ದೇವರೇ ಆಗಿದ್ದಾನೆ. ದಂಡನೆ ಇಲ್ಲದ ಆಜ್ಞೆಗಳಿಗೆ ಯಾವುದೇ ಶಕ್ತಿ ಇರುವುದಿಲ್ಲ ಎನ್ನುವುದನ್ನು ನಾವೆಂದಿಗೂ ಸಹ ಮರೆಯಬಾರದು. ಆತನು ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಪ್ರಿಯ ಕೇಳುಗರೆ, 10 ಆಜ್ಞೆಗಳನ್ನು ಕೊಟ್ಟಿದ್ದಾನೆ, ಅದು ಆತನ ಗುಣವಾಗಿದೆ. ಸೈತಾನನು ಆತನ ಆಜ್ಞೆಗಳನ್ನು ಯಾರಿಂದಲೂ ಕೈಗೊಂಡು ನಡೆಯಲು ಸಾಧ್ಯವಿಲ್ಲ ಎಂಬುದಾಗಿ ಅಪವಾದವನ್ನು ಒರೆಸುವಂಥವನಾಗಿದ್ದಾನೆ. ಆದರೆ ಸ್ವತಃ ಆಜ್ಞೆಯನ್ನು ಕೊಟ್ಟಂತಹ ದೇವರು, ತನ್ನ ಸ್ವಂತ ಬೆರಳಿನಲ್ಲಿ ಸೀನಾಯಿ ಪರ್ವತದ ಮೇಲೆ ಬರೆದಂತಹ ದೇವರು ಈ ಲೋಕಕ್ಕೆ ಮನುಷ್ಯನಾಗಿ ಬಂದು, ಹೌದು, ಒಬ್ಬ ಮನುಷ್ಯನು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯಲು ಸಾಧ್ಯ, ಬರ್ತಕ್ಕಂಥ ದಂಡನೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯ ಎಂಬುದನ್ನು ತೋರಿಸುವುದರ ಮೂಲಕವಾಗಿ ಆತನು ನಮಗೆ ಉದಾಹರಣೆಯಾಗಿ ತೋರಿಸಿಕೊಟ್ಟು ಹೋದನು. ಪ್ರಿಯ ಕೇಳುಗರೆ, ಯಾಕೆಂದರೆ ಆಜ್ಞೆ ಇದೆ, ಆ ಆಜ್ಞೆಗೆ ಮೀರಿದರೆ ದಂಡ ದೇವರು ಕೊಡುವಂತೆವನಾಗಿದ್ದಾನೆ. ಆದರೆ ಆಜ್ಞೆನ ಮೀರಿದರೆ ದಂಡ ಇಲ್ಲ ಎಂಬುದಾಗಿ ಹೇಳುವುದಾದರೆ ಆಜ್ಞೆಗೆ ಯಾವುದೇ ಶಕ್ತಿ ಇರುವುದಿಲ್ಲ, ಅದು ವ್ಯರ್ಥವಾಗಿ ಹೋಗ್ತಕ್ಕಂಥದ್ದಾಗಿದೆ. ಈ ಲೋಕದಲ್ಲಿ ಅನೇಕ ಕಾನೂನಿದೆ, ಆ ಕಾನೂನನ್ನು ನಾವು ಹಿಂಬಾಲಿಸಬೇಕು. ಆ ಕಾನೂನನ್ನು ಮೀರಿದರೆ ದಂಡ ಬರತಕ್ಕಂಥದ್ದಾಗಿದೆ. ಕಾನೂನನ್ನು ಮೀರಿದರೂ ಸಹ ದಂಡವಿಲ್ಲ ಅಂದರೆ ಆ ಕಾನೂನನ್ನು ಮಾಡಿ ಯಾವ ಪ್ರಯೋಜನವಿರುವುದಿಲ್ಲ, ವ್ಯರ್ಥ. ಆ ರೀತಿಯಾಗಿ ದೇವರು ನ್ಯಾಯಪ್ರಮಾಣವನ್ನು ನಮಗೆ ಕೊಟ್ಟಿದ್ದಾನೆ. ಯಾತಿಗೋಸ್ಕರ ಕೊಟ್ಟಿದ್ದಾನೆ ಅಂದರೆ ನಮ್ಮ ತಪ್ಪನ್ನು ತಿದ್ದಿಕೊಂಡು ಮನ ತಿರುಗಿ ಜೀವಿಸುವುದಕ್ಕೋಸ್ಕರ, ಬರ್ತಕ್ಕಂಥ ದಂಡನೆಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ. ಆದರೆ ಆಜ್ಞೆಯನ್ನು ಮೀರಿದರೆ ದಂಡವಿಲ್ಲ ಎಂಬುದಾಗಿ ಹೇಳುವುದಾದರೆ ನಮಗೆ ಯಾವುದೇ ರೀತಿಯಲ್ಲಿ ಆಜ್ಞೆ ಕೊಟ್ಟು ಏನು ಪ್ರಯೋಜನ? ಅದರಿಂದ ಯಾವ ಪ್ರಯೋಜನವೂ ಸಹ ಆಗುವುದಿಲ್ಲ, ಅದರಲ್ಲಿ ಯಾವ ಶಕ್ತಿಯೂ ಇಲ್ಲ ಅಂದರೆ ಯಾಕೆ ಅದನ್ನು ನಾವು ಹಿಂಬಾಲಿಸಬೇಕು? ಇದೆಲ್ಲ ಪ್ರಶ್ನೆಗಳು ಬರತಕ್ಕಂಥದ್ದಾಗಿದೆ. ಆದರೆ ದೇವರ ಆಜ್ಞೆ ಇದೆ ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರು ನಮಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ತೀರ್ಪನ್ನು ಮಾಡ್ತಕ್ಕಂಥವನಾಗಿದ್ದಾನೆ, ದಂಡನೆಗೆ ಗುರಿಪಡಿಸ್ತಕ್ಕಂಥವನಾಗಿದ್ದಾನೆ. ಆದರೆ ಅನೇಕರು ಇವತ್ತು ಆ ಆಜ್ಞೆಯನ್ನು ಧಿಕ್ಕರಿಸಿ ನಡೆಯುವಂಥವರಾಗಿದ್ದಾರೆ. ಅನೇಕರು ಆಜ್ಞೆ ಇಲ್ಲ ಎಂಬುದಾಗಿ ತಮಗೆ ಹೇಗೆ ಬೇಕೋ ಹಾಗೆ ಜೀವಿಸುವಂಥವರಾಗಿದ್ದಾರೆ. ಆದರೆ ಆ ರೀತಿಯಾಗಿ ಜೀವಿಸುವಾಗ ಖಂಡಿತವಾಗಿಯೂ ದೇವರು ಅವರನ್ನು ದಂಡನೆಗೆ ಗುರಿಪಡಿಸ್ತಕ್ಕಂಥವನಾಗಿದ್ದಾನೆ. ಆಜ್ಞೆ ಇಲ್ಲ ಅಂದರೆ ಅದಕ್ಕೆ ದಂಡನೆ ಕೊಡುವಂತಹ ಶಕ್ತಿ ಇಲ್ಲ ಅಂದರೆ ಅದು ಇರುವುದು ವ್ಯರ್ಥವಾಗಿ ಹೋಗ್ತಕ್ಕಂಥದ್ದಾಗಿದೆ. ಹಾಗಾಗಿ ಆಜ್ಞೆ ಇರುವುದರಿಂದಲೇ ದೇವರು ನಮ್ಮನ್ನು ದಂಡನೆಗೆ ಗುರಿಪಡಿಸ್ತಕ್ಕಂಥವನಾಗಿದ್ದಾನೆ ಎಂಬುದನ್ನು ನಾವೆಂದಿಗೂ ಮರೆಯಬಾರದು. ಪ್ರೀತಿ ಸ್ವರೂಪನಾದಂತಹ ತಂದೆಯು ತನ್ನ ಮಕ್ಕಳು ಬೆಂಕಿಯ ಶಿಕ್ಷೆಯನ್ನು ಅನುಭವಿಸುವುದನ್ನು ನೋಡುವುದಿಲ್ಲವೆಂದು ನಾವು ವಾದ ಮಾಡಬಹುದು. ಆದರೆ ದೇವರು ತನ್ನ ಪ್ರಜೆಗಳಿಗೂ ಹಾಗೂ ಅವರ ಸುರಕ್ಷತೆಗೂ ಆಜ್ಞೆಯನ್ನು ಮೀರುವುದವರನ್ನು ದಂಡಿಸುವವನಾಗಿದ್ದಾನೆ. ಆತನು ಮನುಷ್ಯರ ಯೋಜನೆಯಂತೆ ಕಾರ್ಯ ಮಾಡುವುದಿಲ್ಲ. ಮನುಷ್ಯರು ಇತರರ ಮುಂದೆ ಮಾಡಲಾಗದಂತಹ ಅಪರಿಮಿತವಾದಂತಹ ನ್ಯಾಯವನ್ನು ದೇವರು ತೀರಿಸಬಲ್ಲನು. ತಾನು ಮಾಡುತ್ತೇನೆಂದು ಹೇಳಿದ್ದನ್ನು ದೇವರು ಮಾಡುವುದಿಲ್ಲ ಎಂದು ಯಾರು ತಾನೇ ಹೇಳುವರು? ನಾವು ಯೋಚಿಸಬೇಕಾದಂತಹ ಒಂದು ಬಹುಮುಖ್ಯವಾದಂಥ ವಿಚಾರವಾಗಿದೆ ಪ್ರಿಯ ಕೇಳುಗರೆ. ದೇವರು ಮಾಡುತ್ತೇನೆ ಎಂಬುದಾಗಿ ಪ್ರವಾದನೆ ನುಡಿದಿರುವಾಗ ಅದನ್ನು ಮಾಡುವುದಿಲ್ಲ ಎಂಬುದಾಗಿ ನಾವು ಹೇಗೆ ಹೇಳಲು ಸಾಧ್ಯ? ದೇವರು ಮನುಷ್ಯರಂತಲ್ಲ ಪ್ರಿಯ ಕೇಳುಗರೆ. ಆತನು ತಾನು ಏನು ಹೇಳಿದ್ದಾನೋ ಅದನ್ನು ಮಾಡುವಂಥವನಾಗಿದ್ದಾನೆ. ದೇವರು ಸುಳ್ಳೇಳು ಆತನಲ್ಲ. ದೇವರು ತನ್ನ ನಿರ್ಧಾರವನ್ನು ಬದಲಾಯಿಸುವಂತಹವನಲ್ಲ. ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆಗಳು ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ ನಾವು ಮಾಡುವಂಥ ಪ್ರಾರ್ಥನೆ ದೇವರ ಮನಸ್ಸನ್ನು ಬದಲಾಯಿಸುವ ರೀತಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ನೆನೆಸಿಕೊಂಡು ಪ್ರಾರ್ಥಿಸುವಂಥವರಾಗಿದ್ದೇವೆ. ಆದರೆ ನಾವು ದೇವರ ಮನಸ್ಸನ್ನು ದೇವರ ಯೋಜನೆಯನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ನಾವು ಮಾಡಬೇಕಾದಂಥ ಪ್ರಾರ್ಥನೆ ಏನೆಂದರೆ, ಸ್ವಾಮಿ ನನ್ನ ಯೋಜನೆಯನ್ನು ನನ್ನ ನಿರ್ಧಾರವನ್ನು ನಾನು ಚಿಂತನೆಯನ್ನು ನೀನು ಬದಲಾಯಿಸುವ ಹಾಗೆ ನನಗೆ ಜ್ಞಾನವನ್ನು ಕೊಡು, ನನಗೆ ಮನಸ್ಸನ್ನು ಕೊಡು ಎಂಬುದಾಗಿ ನಾವು ದೇವರ ಬಳಿಯಲ್ಲಿ ಕೇಳಬೇಕೇ ಹೊರತು ನಮ್ಮ ಪ್ರಾರ್ಥನೆ ಮೂಲಕವಾಗಿ ನಾವು ದೇವರ ಮನಸ್ಸನ್ನು ದೇವರ ಆಲೋಚನೆಗಳನ್ನು ದೇವರ ಚಿತ್ತವನ್ನು ನಾವು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಅನೇಕರು ನೆನೆಸಿಕೊಳ್ಳುವಂತಹ ವಿಚಾರವೇನೆಂದರೆ, ಪ್ರೀತಿ ಸ್ವರೂಪನಾದಂತಹ ತಂದೆಯಾದ ದೇವರು ತನ್ನ ಮಕ್ಕಳನ್ನು ಹೇಗೆ ಬೆಂಕಿಯಲ್ಲಿ ಹಾಕಿ ಸಾಯಿಸಲು ಸಾಧ್ಯ ಎಂಬುದಾಗಿ ನೆನೆಸಿಕೊಳ್ಳುವಂಥವರಾಗಿದ್ದಾರೆ. ಆದರೆ ದೇವರು ಪ್ರೀತಿ ಸ್ವರೂಪಿಯೇ, ಆದರೆ ದಹಿಸುವ ಅಗ್ನಿ ಆಗಿದ್ದಾನೆ. ಯಾರೆಲ್ಲ ದೇವರ ಆಜ್ಞೆಗಳನ್ನು ಮೀರಿ ನಡೆಯುವಂಥವರಾಗಿದ್ದಾರೋ ಅವರನ್ನು ದಂಡಿಸುವಾತನು ಆಗಿದ್ದಾನೆ ಎಂಬುದನ್ನು ನಾವು ಮರೆಯುವಾಗಿಲ್ಲ ಪ್ರಿಯ ಕೇಳುಗರೆ. ಅದಕ್ಕೋಸ್ಕರವೇ ಈ ಕೃಪೆ ಕಾಲದಲ್ಲಿ ಯಾರನ್ನು ಆತನು ಪ್ರೀತಿಸ್ತಕ್ಕಂಥವನಾಗಿದ್ದಾನೋ ಅವರನ್ನು ಗದರಿಸುವಂಥವನಾಗಿದ್ದಾನೆ. ಹಾಗಾಗಿ ಆತನು ಗದರಿಸುವಂತಹ ಶಬ್ದಕ್ಕೆ ನಾವು ಕಿವಿಗೊಡಬೇಕಾಗಿದೆ. ಯಾಕೆಂದರೆ ಆತನು ಗದರಿಸುವಾಗ ನಾನು ಏನೋ ತಪ್ಪು ಮಾಡಿದ್ದೇನೆ, ನಾನು ಅದರಿಂದ ಮನ ತಿರುಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವು ಯೋಚಿಸಿ ಮನ ತಿರುಗಿ ನಮ್ಮ ತಪ್ಪಿಗೆ ಸರಿಯಾದಂತಹ ರೀತಿಯಲ್ಲಿ ನಾವು ನಡೆದುಕೊಳ್ಳುವುದಾದರೆ ಖಂಡಿತವಾಗಿಯೂ ಆತನು ಇನ್ನೂ ನಮಗೆ ಹೆಚ್ಚಿನ ಪ್ರೀತಿಯನ್ನು ತೋರಿಸಿ ಆತನ ನೀತಿಯ ಮಾರ್ಗದಲ್ಲಿ ನಡೆಯುವಾಗಿ ನಮಗೆ ಸಹಾಯ ಮಾಡತಕ್ಕಂಥವನಾಗಿದ್ದಾನೆ. ದೇವರು ತನ್ನ ರಕ್ಷಣೆಯನ್ನು ಹಿಂತೆಗೆದುಕೊಂಡಾಗ ತೀರ್ಪು ಈ ಲೋಕದ ಮೇಲೆ ಬರ್ತಕ್ಕಂಥದ್ದಾಗಿದೆ. ದೇವರು ನಮ್ಮ ಪ್ರತಿಯೊಬ್ಬೊಬ್ಬರನ್ನು ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡುವುದು ಮಾತ್ರವಲ್ಲದ ಪ್ರಿಯ ಕೇಳುಗರೆ, ನಮ್ಮನ್ನು ಪೋಷಿಸುವಂಥವನಾಗಿದ್ದಾನೆ. ತನ್ನ ಕೃಪೆಯಿಂದ ತಾನು ಸೃಷ್ಟಿ ಮಾಡಿದಂಥ ಎಲ್ಲವುಗಳನ್ನು ಆತನು ಪೋಷಿಸುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಆತನು ನಮ್ಮನ್ನು ಕಾಯುವಾತನಾಗಿದ್ದಾನೆ. ಯಾವ ರೀತಿಯಲ್ಲಿ ಕಾಯುವಾತನಾಗಿದ್ದಾನೆ, ಯಾವ ರೀತಿಯಲ್ಲಿ ಆತನು ನಮ್ಮನ್ನು ಕಾಯುವಂಥವನಾಗಿದ್ದಾನೆ ಎಂದರೆ ಆತನ ಆಜ್ಞೆಯ ಮೂಲಕವಾಗಿ ಕಾಯುವಂಥವನಾಗಿದ್ದಾನೆ. ನಾವು ನೋಡುವಂಥವರಾಗಿದ್ದೇವೆ. ಯೋಬನ ಒಂದು ವಿಚಾರವಾಗಿ ನೋಡುವುದಾದರೆ ಅವನಿಗಿದ್ದಂತಹ ಎಲ್ಲ ಆಸ್ತಿಗಳ ಮೇಲೆ ಆತನು ಬೇಲಿಯಾಕಿ ಕಾಯುವಂಥವನಾಗಿದ್ದಾನೆ. ಆ ರೀತಿಯಾಗಿ ನಮ್ಮನ್ನು ತನ್ನ ಕೃಪೆ ಅಂತಕ್ಕಂತಹ ಬೇಲಿಯಿಂದ ನಮ್ಮನ್ನು ಕಾಯುವಂಥವನಾಗಿದ್ದಾನೆ, ನಮ್ಮನ್ನು ರಕ್ಷಿಸುವಂಥವನಾಗಿದ್ದಾನೆ. ಆದರೆ ಆ ಕೃಪೆ ಅಂತಕ್ಕಂಥದ್ದು ಒಂದು ಕಾಲಘಟ್ಟದಲ್ಲಿ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ. ಆ ರಕ್ಷಣೆ ಅಂತಕ್ಕಂಥದ್ದನ್ನು ಹಾಗೆ ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಯಾಕೆಂದರೆ ನಮ್ಮ ಪಾಪದ ನಿಮಿತ್ತವಾಗಿ ನಮಗೆ ದೇವರು ಐಕ್ಯ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ಆ ಐಕ್ಯ ಸ್ವತಂತ್ರ ನಿಮಿತ್ತವಾಗಿ ನಾವು ತೆಗೆದುಕೊಳ್ತಕ್ಕಂಥ ನಿರ್ಧಾರ ಆತನ ಆಜ್ಞೆಗಳಿಗೆ ವಿರುದ್ಧವಾಗಿ ಇದ್ದಾಗ ಆತನು ರಕ್ಷಣೆಯನ್ನು ಹಿಂತೆಗೆದುಕೊಳ್ತಕ್ಕಂಥವನಾಗಿದ್ದಾನೆ. ಯಾವಾಗ ನಾವು ಆತನ ಆಜ್ಞೆಗಳಿಗೆ ತಕ್ಕಂತೆ ಜೀವಿಸ್ತಕ್ಕಂಥವರಾಗಿದ್ದೆವೋ ಆವಾಗ ಆತನು ನಮ್ಮನ್ನು ರಕ್ಷಿಸಿ ಕಾಯುವಂಥವನಾಗಿದ್ದಾನೆ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ? ಈ ಕೃಪೆ ಕಾಲದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆಂದರೆ ದೇವರ ನ್ಯಾಯ ತೀರ್ಪು ಖಂಡಿತವಾಗಿಯೂ ಈ ಲೋಕದ ಮೇಲೆ ಬರತಕ್ಕಂಥದ್ದಾಗಿದೆ. ಅದಕ್ಕಿಂತ ಮೊದಲು ದೇವರು ನಮಗೆ ಎಚ್ಚರಿಕೆ ಸಂದೇಶವನ್ನು ಕೊಡತಕ್ಕಂಥನಾಗಿದ್ದಾನೆ. ನನ್ನ ಮಗಳೇ, ನನ್ನ ಮಗನೇ, ಮನ ತಿರುಗು ಎಂಬುದಾಗಿ ಕರೆಯುವಂಥವನಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ಮುಂದಿನ ದಿನದಲ್ಲಿ ನಾವು ದೇವರು ತನ್ನ ರಕ್ಷಣೆಯನ್ನು ಹಿಂತೆಗೆದುಕೊಂಡಾಗ ಯಾವ ರೀತಿಯಲ್ಲಿ ತೀರ್ಪು ಈ ಲೋಕದ ಮೇಲೆ ಬರತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಮುಂದುವರೆದು ಕಲಿಯೋಣ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಸಂಚಿಕೆಯನ್ನು ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ ನೀನು ಅದ್ಭುತ ಸ್ವರೂಪನು, ಪ್ರೀತಿಮಯನಾದಂಥ ದೇವರಾಗಿದ್ದೇ ಸ್ವಾಮಿ. ಹೌದು ದೇವ, ನೀನು ಕೃಪೆಯಿಂದ ಎಲ್ಲರನ್ನ ರಕ್ಷಿಸುವಂತಹ ದೇವರಾಗಿದ್ದೀಯ. ಆದರೆ ನಿನ್ನ ಕೃಪೆ ಕಾಲ ಮುಕ್ತಾಯವಾಗ್ತಕ್ಕಂಥದ್ದಾಗಿದೆ ಎಂಬುದನ್ನು ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು. ಅದನ್ನು ಅರ್ಥಿಕೊಳ್ಳುವುದರ ಮೂಲಕವಾಗಿ ದೇವರ ನ್ಯಾಯ ತೀರ್ಪು, ದೇವರ ದಂಡನೆ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ನಾನು ಮನ ತಿರುಗಬೇಕು, ಆತನ ಪ್ರೀತಿಯನ್ನು ನಾನು ಅರಿತುಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಅರಿತುಕೊಳ್ಳುವಾಗೆ ನೀನು ಆತ್ಮನ ಮೂಲಕವಾಗಿ ಕೇಳುಗರ ಹೃದಯದಲ್ಲಿ ಮಾತನಾಡು ಸ್ವಾಮಿ. ಆ ನಿಟ್ಟಿನಲ್ಲಿ ಅವರು ನಿನಗೆ ಸಂಪೂರ್ಣವಾದಂಥ ಹೃದಯವನ್ನು ಒಪ್ಪಿಸಿಕೊಟ್ಟು ಮನ ತಿರುಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವಾಗಿಯೂ, ಇನ್ನೂ ಕೆಲವರನ್ನು ಸಹ ಅವರು ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಬರುವಾಗಿಯೂ, ಈ ಕೃಪೆ ಕಾಲಕ್ಕೂ ಮೊದಲು, ಕತ್ತಲೆ ಈ ಲೋಕವನ್ನು ಆವರಿಸಿಕೊಳ್ಳುವುದಕ್ಕಿಂತ ಮೊದಲು ಅವರು ನಿನ್ನ ಸುವಾರ್ತೆಯನ್ನು ಎಲ್ಲರಿಗೂ ಸಾರಿ ಅವರು ರಕ್ಷಣೆ ಹೊಂದಿ ಮತ್ತೊಬ್ಬರ ರಕ್ಷಣೆಯನ್ನು ಒಳಪಡಿಸುವುದರ ಮೂಲಕವಾಗಿ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಬರಲು ನೀನು ಸಹಾಯ ಮಾಡು. ಈ ಸಂದೇಶ ಅವರಿಗೆ ಆಶೀರ್ವಾದದಾಯಕವಾಗಿರುವ ಹಾಗೆ ನೀ ಸಹಾಯ ಮಾಡು, ಆಶೀರ್ವದಿಸು, ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಸಂಪರ್ಕಿಸಬಹುದು ಅಥವಾ bible@awr.orgಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannada@asudadventist.org kannada@asudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಪಲ್ಲವನಾಗಿರುತ್ತೀ